ಆತ್ಮೀಯರೇ, ನಮಸ್ಕಾರ. ನಾನು ಸಂಧ್ಯಾ ಪೈ. ಸುಖದಲ್ಲಿ ದುಃಖದಲ್ಲಿ ನಮಗೆಲ್ರಿಗೂ ಕಣ್ಣೀರು ಬರುತ್ತೆ. ಆದರೆ ಹೆಣ್ಣಿಗೆ ಬಲು ಬೇಗ ಕಣ್ಣೀರು ಬರುತ್ತೆ. ಇದು ಅವಳದೊಂದು ವೀಕ್ನೆಸ್ಸು ಅಂತ ಹೇಳಿ ತಮಾಷೆ ಮಾಡೋದು ಇದೆ. ಪುಟ್ಟ ಹುಡುಗನೊಬ್ಬನಿಗೆ ಇದೇ ಪ್ರಶ್ನೆ ಎದುರಾಯಿತು. ಅವನ ತಾಯಿ ಅವಾಗವಾಗ ಕಣ್ಣೀರು ಹಾಕ್ತಾ ಇದ್ರು. ಸುಖದಲ್ಲೂ ದುಃಖದಲ್ಲೂ ಅವಳ ಕಣ್ಣು ಒದ್ದೆ ಆಗ್ತಾ ಇತ್ತು. ಅವನು ಅವಳನ್ನು ಕೇಳ್ದ, ಅಮ್ಮ ನೀನು ಅಳೋದು ಯಾಕೆ? ತಾಯಿ ಅಂದ್ಲು, ಕಂದ ನಾನೋರ್ವ ಹೆಣ್ಣು ಅಂತಂದ್ಲು. ಹೆಣ್ಣು ಅಂತಂದ್ರೆ ಅಳಬೇಕು ಅಂತಿದೆ ಏನು ಅಂದ. ಅವಳು ಮತ್ತೆ ಕಣ್ಣೀರು ಹಾಕ್ತಾ ಅವನನ್ನು ಎದೆ ಕಪ್ಕೊಂಡ್ಲು. ಕಂದ ಹೇಗೆ ವಿವರಿಸ್ಲಿ, ನಾನು ಏನು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಅಂತಂದ್ಲು. ಸಂಜೆ ಹುಡುಗ ತಂದೆನ ಕೇಳ್ದ, ಅಪ್ಪ ಅಮ್ಮ ಕಣ್ಣೀರು ಯಾಕೆ ಹಾಕ್ತಾಳೆ? ತಂದೆಗೆ ಗೊಂದಲ ಆಯಿತು. ಈ ವಿಷಯ ಇಲ್ಲಿ ತನಕ ಅವನಿಗೆ ಗೊತ್ತಿತ್ತು, ಆದರೆ ಯಾಕೆ ಅಂತ ಅವನು ಎಂದೂ ಯೋಚನೆ ಇರಲಿಲ್ಲ. ಸೊ ಅವನು ಹೇಳ್ದ, ನನಗೆ ಗೊತ್ತಿಲ್ಲಪ್ಪ, ಏನು ಕಾರಣ ಇಲ್ಲದೇನೆ ಅವಳಿಗೆ ಕೆಲವೊಮ್ಮೆ ದುಃಖ ಆಗುತ್ತೆ ಅಂತ. ಗಂಭೀರ ಸಮಸ್ಯೆ ಏನಲ್ಲ ಅಂತಂದ. ಪುಟ್ಟ ಹುಡುಗ ಬೆಳೆದ, ದೊಡ್ಡವನಾದ, ಮದುವೆ ಆಯಿತು, ಹೆಂಡತಿ ಮನೆಗೆ ಬಂದ್ಲು. ಅವಳು ಕೂಡ ಅವಾಗವಾಗ ಕಣ್ಣೀರು ಹಾಕೋದು ನೋಡ್ದ ಇವನು. ಅನೇಕರನ್ನ ಕೇಳಿದ್ರು, ತೃಪ್ತಿಕರವಾದ ಉತ್ತರ ಸಿಗಲಿಲ್ಲ. ಬಲ್ಲವರು ಹೇಳಿದ್ರು, ಅಯ್ಯೋ ಇದು ನಮಗೆ ಗೊತ್ತಿಲ್ಲಪ್ಪ, ಭಗವಂತನಿಗೆ ಗೊತ್ತು, ನೀನು ಅವನಿಗೆ ಕೇಳು ಅಂತಂದ್ರು. ಇವನಿಗೆ ಸರಿ ಅನ್ನಿಸ್ತು. ಭಗವಂತನನ್ನ ಕರೆದ. ಭಗವಂತ ಬಂದ, ದೇವರೇ ಹೆಣ್ಣು ಮಕ್ಕಳು ಯಾಕೆ ಕಣ್ಣೀರು ಹಾಕ್ತಾರೆ, ಅದು ಕಾರಣ ಇಲ್ಲದೆ ಅಂತ ಪ್ರಶ್ನೆ ಮುಂದಿಟ್ಟ. ದೇವರು ನಕ್ಕ. ಅವನಂದ, ಹುಡುಗ ಹೆಣ್ಣನ್ನು ಸೃಷ್ಟಿಸುವಾಗ ನಾನು ಬಹಳ ಮುತುವರ್ಜಿ ವಹಿಸಬೇಕಾಗಿ ಬಂತು. ಗಂಡಸ ಹಾಗಲ್ಲ, ಒಂದು ದಿನದಲ್ಲಿ ಅವನನ್ನು ಮಾಡಿ ಮುಗಿಸ್ದೆ. ಬಹಳ ಶ್ರಮಪಟ್ಟು ರೂಪುರೇಷೆ ರಚಿಸಿ ಅನಂತರ ಹೆಣ್ಣಿನ ಸೃಷ್ಟಿ ಕೈ ಹಾಕಿದೆ. ಯಾಕೆ ಅಂತಂದರೆ ಹೆಣ್ಣು ಇಡೀ ಸಂಸಾರದ, ತನ್ಮೂಲಕ ಒಟ್ಟಾಗಿ ಸಮರ್ಥ ಜಗತ್ತಿನ ಭಾರ ಹೊರುವ ಸಾಮರ್ಥ್ಯ ಹೊಂದಿರಬೇಕಾಗಿತ್ತು. ಯಾಕೆಂದರೆ ಸಂಸಾರದ ಆಧಾರ ಸ್ತಂಭವೇ ಅವಳು. ಅವಳ ಭುಜಗಳು ಎಷ್ಟೇ ಶಕ್ತಿಶಾಲಿ ಸುದೃಢವಾಗಿದ್ದರೂ ಅಷ್ಟೇ ಕೋಮಲವೂ ಮೃದುವೂ ಆಗಿರಬೇಕಾಗಿತ್ತು. ಅರಸಿ ಅರಸಿ ಬರುವವ ಅವಳ ತೋಳುಗಳಲ್ಲಿ ಶಾಂತಿ ಸಮಾಧಾನ ಕಾಣುವಷ್ಟು, ಅನುಭವಿಸುವಷ್ಟು ಕೋಮಲವಾಗಿರಬೇಕಾಗಿತ್ತು. ಅವಳ ಹೃದಯ ಎಷ್ಟು ಶಕ್ತಿಯುತವಾಗಿರಬೇಕು ಅಂತಂದರೆ, ನವಮಾಸಗಳು ಒಂದು ಜೀವವನ್ನು ಗರ್ಭದಲ್ಲಿಟ್ಕೊಂಡು ನಾನಾ ರೀತಿಯ ಸಂಕಟ ಅನುಭವಿಸಿ 9 ತಿಂಗಳ ನಂತರ ಯಮಯಾತನೆ ಅನುಭವಿಸಿ ಅದಕ್ಕೆ ಜನ್ಮ ಕೊಟ್ಟು ನಂತರವೂ ಕೂಡ ಅದರ ಮೇಲೆ ವಾತ್ಸಲ್ಯದ ಹೊಳೆ ಹರಿಸುವ ಹೃದಯವಂತಿಕೆ ಇರಬೇಕಿತ್ತು. ಇಲ್ಲಿಗೆ ಮುಗಿಲಿಲ್ಲ. ತನ್ನನ್ನು ಸಾಕಿ ಸಲಹಿ ಆ ಮಗುವಿಗೊಂದು ನೆಲೆ ಕಾಣಿಸಿದ ನಂತರ ಅದೇ ಮಗು ತಾಯಿಯನ್ನು ತಿರಸ್ಕರಿಸಿ ಹಿಂಸಿಸಿದಾಗಲೂ ಕೂಡ ಅದನ್ನು ಕ್ಷಮಿಸುವ, ಪ್ರೀತಿಸುವ ಆ ಹೃದಯ ಎಷ್ಟು ಶಕ್ತಿಶಾಲಿಯಾಗಿರಬೇಕು, ವಿಶಾಲವಾಗಿರಬೇಕು. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಎದೆಗುಂದದೆ ತನ್ನ ಸಂಸಾರವನ್ನು ಮುನ್ನಡೆಸುವ ಛಾತಿ ಅವಳಲ್ಲಿ ಇರಬೇಕಾಗಿತ್ತು. ಅವಳ ಪತಿಯೇ ಇರಲಿ, ಸಂಸಾರವೇ ಇರಲಿ, ಮಕ್ಕಳೇ ಇರಲಿ, ಅವಳನ್ನು ನೋಯಿಸಿದಾಗ ಕ್ಷಮಿಸುವ ಸಹನಶೀಲತೆ ಇರಬೇಕಿತ್ತು. ಗಂಡಿನ ಎದೆಯ ಮೂಳೆಯ ಚೂರಿನಿಂದ ನಾನು ಹೆಣ್ಣನ್ನು ಸೃಷ್ಟಿಸಿದೆ ಅನ್ನೋರಿದ್ದಾರೆ. ಆದರೆ ಅಸಲೇನು ಅಂತಂದರೆ, ಅವನ ಎದೆಯ ಮೂಳೆಯೇ ಅವಳು. ಬದುಕಿನ ಒತ್ತಡದಿಂದ ಅವನ ಹೃದಯ ಜರ್ಜರಿತವಾಗದ ಹಾಗೆ ಢಾಳಾಗಿ ಎದುರು ನಿಲ್ಲುವವಳೇ ಹೆಣ್ಣು. ಕಂದ, ಕಡೆಗೆ ಇಷ್ಟೆಲ್ಲ ಒತ್ತಡ ನೋವುಗಳಿಗೆ ಒಂದು ಹೊರ ಹರಿವು ಬೇಕೋ ಬೇಡ? ಅದಕ್ಕಂತಲೇ ಅವಳಲ್ಲಿ ಕಣ್ಣೀರಿರಿಸಿದೆ. ಅತೀವ ದುಃಖ ಯಾ ಸುಖ ಆದಾಗ ಅವಳ ಹೃದಯ ಸರೋವರ ತುಂಬೋಗುತ್ತೆ, ಅದು ಹೊರಗೆ ಹರಿಬೇಕು, ಇಲ್ದಿದ್ರೆ ಅದು ಒಡೆದು ಹೋಗಬಹುದು. ಆ ಹೊರ ಹರಿವು ಕಣ್ಣೀರು. ಹೆಣ್ಣಿನ ಸೌಂದರ್ಯ ಅವಳ ರೂಪದಲ್ಲಿಲ್ಲ, ನುಣುಪಾದ ಗಲ್ಲಗಳು, ಮಿನುಗುವ ಹಲ್ಲು, ಕೇಶರಾಶಿಯಲ್ಲಿಲ್ಲ, ಅವಳ ಹಾವ ಭಾವ ಉಡುಪು ತೊಡುಪುಗಳಲ್ಲಿಲ್ಲ, ಮಾತುಗಳಲ್ಲಿಲ್ಲ. ಅವಳ ಸೌಂದರ್ಯ ಅವಳ ಹೃದಯದಲ್ಲಿದೆ. ಆ ಹೃದಯದಲ್ಲಿ ಹಣಕ್ಕೆ ಹಾಕುವುದು ಒಂದು ಕಲೆ. ಹೃದಯದ ಮಹಾದ್ವಾರ ಕಣ್ಣುಗಳು, ಒಮ್ಮೆ ಅದರ ಮೂಲಕ ಅವಳ ಹೃದಯವನ್ನು ನೀನು ಕಂಡೆಯೋ ನಿನಗವಳೇನು ಅಂತ ಅರ್ಥ ಆಗುತ್ತೆ. ಅಲ್ಲಿರುವ ಒಂದೊಂದು ಹನಿಯಲ್ಲೂ ಬೇರೆ ಬೇರೆ ಭಾವಗಳು ಕಾಣ್ತವೆ. ಪುರುಷ ಸ್ತ್ರೀಯ ಹೃದಯವನ್ನು ಅರ್ಥ ಮಾಡಿಕೊಂಡ ದಿನ ಜಗತ್ತು ಶಾಂತವಾಗುತ್ತೆ ಅಂತಂದ ಭಗವಂತ. ಒಬ್ಬ ಕವಿ ಹೇಳ್ತಾನೆ, ನಾನು ಈ ಭೂಮಿಗೆ ಬಂದಾಗ ನನ್ನನ್ನು ಎದೆಗಪ್ಪಿಕೊಂಡಳೊಬ್ಬಳು ಹೆಣ್ಣು, ಅದು ನನ್ನ ತಾಯಿ. ನಾನು ಬೆಳೀತಾ ಇರುವಾಗ ನಿರಂತರ ಸಂಗಾತಿಯೊಬ್ಬಳು ಜೊತೆಗಿದ್ಲು, ಅದು ನನ್ನ ಸಹೋದರಿ. ಶಾಲೆ ಹೋದೆ, ಸಹೃದಯೊಬ್ಬಳು ನನ್ನ ಕೈ ಹಿಡಿದ್ರು, ಅಕ್ಷರ ಕಲಿಸಿದ್ಲು, ಓದು ಬರಹ ಕಲಿಸಿ ಹೊಸ ಪ್ರಪಂಚ ತೆರೆದಿಟ್ಲು. ಅವಳು ನನ್ನ ಅಧ್ಯಾಪಕಿ. ದುಃಖ ಸುಖಗಳಲ್ಲಿ ಜೊತೆ ಜೊತೆಯಾಗಿ ಮಿತ್ರಳಾಗಿ ತಾಯಿಯಾಗಿ ಮಂತ್ರಿಯಾಗಿ ಬಂದಳೊಬ್ಬಳು ಹೆಣ್ಣು, ಅವಳು ನನ್ನ ಪತ್ನಿ. ಬದುಕಿನ ಸಮಸ್ತ ಪ್ರೇಮವನ್ನು ಬೊಗಸೆಯಲ್ಲಿ ತುಂಬಿ ತುಂಬಿ ನನ್ನಲ್ಲಿ ಮೃದುತ್ವ ತುಂಬಿದಳು ನನ್ನ ಮಗಳು. ನನ್ನ ದೇಹ ಮುಪ್ಪಾದಾಗ, ಝರ್ಝರಿತವಾದಾಗ, ಚೈತನ್ಯ ದೇಹ ತೊರೆಯದಾಗ ತೆರೆದ ಬಾಹುಗಳಿಂದ ನನ್ನನ್ನು ಸ್ವೀಕರಿಸಿದಳು ಈ ತಾಯಿ, ನನ್ನ ತಾಯಿ, ಭೂಮಿ ತಾಯಿ.